ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರದ ಅನುಭವ. ಪ್ರಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಕೆರೂಬಿಗಳು ಯಾಕೆ ದೇವದರ್ಶನ ಗುಡಾರದಲ್ಲಿರ್ತಕ್ಕಂತಹ ಆ ಒಡಂಬಡಿಕೆ ಪೆಟ್ಟಿಯಲ್ಲಿ ಇರ್ತಕ್ಕಂತಹ ಆಜ್ಞೆಗಳನ್ನು ಕೃಪಾಶಾಸನದ ಮೂಲಕವಾಗಿ ನೋಡುವಂಥವರಾಗಿದ್ದಾರೆ, ಅವರಿಗಿರ್ತಕ್ಕಂಥ ಸಂದೇಹ ಏನು, ಆ ಸಂದೇಹವನ್ನು ನಮ್ಮನ್ನು ನೋಡಿ ಹೇಗೆ ಪರಿಹರಿಸಿಕೊಳ್ತಕ್ಕಂಥವರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಕಳೆದ ಸಂಚಿಕೆಯಲ್ಲಿ ಗಮನಿಸಿದೆವು. ಈ ಒಂದು ಸಂಚಿಕೆಯಲ್ಲಿ ದೇವದರ್ಶನ ಗುಡಾರದ ಅನುಭವ ಒಬ್ಬ ಮನುಷ್ಯನಿಗೆ ಹೇಗೆ ಬರತಕ್ಕಂಥದ್ದಾಗಿದೆ, ಪಾಪಿಯಾದಂಥ ಒಬ್ಬ ಮನುಷ್ಯನು ಹೇಗೆ ಬದಲಾವಣೆ ಹೊಂದಿ ದೇವದರ್ಶನ ಗುಡಾರದಾಗೆ ಈ ಲೋಕದಲ್ಲಿ ಜೀವಿಸಲು ಸಾಧ್ಯ ಎಂಬುದನ್ನು ದೇವರು ಒಂದು ಉದಾಹರಣೆ ಮೂಲಕವಾಗಿ ನಮಗೆ ತಿಳಿಸಿದ್ದಾರೆ. ದೇವರು 12 ಜನ ಶಿಷ್ಯರನ್ನು, ನೀವು ಹೋಗಿ ಸುವಾರ್ತೆ ಸಾರಿ ಎಂಬುದನ್ನು ಹೇಳುವುದಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಿ ಆತನನ್ನು ಸುವಾರ್ತೆ ಸೇವೆಯನ್ನು ಕಳಿಸಲು ದೇವರು ಕಳಿಸುವಂಥವರಾಗಿದ್ದಾರೆ. ಆ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಪಾಪಿಗಳು, ನಮ್ಮ ಪಾಪ ಕ್ರಮಗಳನ್ನು ಸಮಿಸು, ನಿನ್ನ ಆತ್ಮನ ಮುಖಾಂತರವಾಗಿ ತುಂಬಿಸು. ದೇವ, ನಮ್ಮನ್ನು ಸಹ ಬದಲಾಯಿಸಿ ದೇವದರ್ಶನ ಗುಡಾರದ ಅನುಭವ ನಮ್ಮಲ್ಲಿ ಬರುವ ಹಾಗೆ ಸಹಾಯ ಮಾಡು. ಇದನ್ನು ಕೇಳುವಂಥವರ ಹೃದಯಗಳಲ್ಲಿ ನೀನು ಮಾತನಾಡು, ಅವರಲ್ಲಿ ಒಂದು ಪರಿವರ್ತನೆ ಬಂದು ಪರಲೋಕ ರಾಜ್ಯಕ್ಕೆ ನಾನು ಸಿದ್ಧನಾಗಬೇಕು ಅನ್ನುವಂತಹ ಹಂಬಲವನ್ನು ನೀನು ಅವರಲ್ಲಿ ಉಂಟು ಹಾಕು ಸ್ವಾಮಿ. ಆ ನಿಮಿತ್ತವಾಗಿ ನಾವು ಪರಲೋಕ ರಾಜ್ಯದ ಮಾರ್ಗವನ್ನು ಕಂಡುಕೊಂಡು ಪರಲೋಕಕ್ಕೋಸ್ಕರ ಜೀವಿಸುವ ಹಾಗೆ ಸಹಾಯ ಮಾಡು, ನಮ್ಮನ್ನು ಬದಲಾಯಿಸು, ಆಶೀರ್ವದಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೇ, ದೇವರು 12 ಜನ ಶಿಷ್ಯರನ್ನು ಸುವಾರ್ತೆ ಸೇವೆಗೆ ಕಳಿಸುವುದಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಿ ಆತನನ್ನು ಸುವಾರ್ತೆಯ ಸೇವೆಗೆ ಕಳಿಸುವಂಥವರಾಗಿದ್ದಾರೆ. ಆ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಲೀಜಿಯನ್ ಅಂತೂ ಹೇಳುವಂತಹ ದಂಡು ಎಂಬುದಾಗಿ ಕರೀತಕ್ಕಂತಹ ಒಬ್ಬ ವ್ಯಕ್ತಿ. ಈ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಾವು ನೋಡುವುದಾದರೆ ಮಾರ್ಕನು ಬರೆದ ಪುಸ್ತಕ 5:1-5 ತನಕ ನಾವು ಓದುವುದಾದರೆ, ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಸಮುದ್ರ ದಡಕ್ಕೆ ಬಂದು ಅಲ್ಲಿ ಗದರೇನ ಸೀಮೆಗೆ ಬರುವಂಥವರಾಗಿದ್ದಾರೆ. ಈ ಗದರೇನ ಸೀಮೆಗೆ ಬರುವಂಥ ಸಂದರ್ಭದಲ್ಲಿ ಕ್ರಿಸ್ತನು ದೋಣಿಯಿಂದ ಹೊರಗೆ ಬಂದು ಮೊಟ್ಟ ಮೊದಲನೇದಾಗಿ ಅವನು ಸಂಧಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು, ಯೇಸು ಸ್ವಾಮಿ ಭೇಟಿಯಾಗ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಎಂದರೆ, ಆ ವ್ಯಕ್ತಿ ಅಶುದ್ಧಾತ್ಮದಿಂದ ಕೂಡಿದಂತಹ ಒಬ್ಬ ವ್ಯಕ್ತಿ. ಆತನು ಇರುವಂತಹ ಒಂದು ಸ್ಥಳ, ಆತನ ಒಂದು ವಿಳಾಸವನ್ನು ಗಮನಿಸುವುದಾದರೆ ಅವನು ಸಮಾಧಿ ಒಳಗಿಂದ ಬರುವಂಥವನಾಗಿದ್ದನು. ಅವನು ಬರ್ತಕ್ಕಂಥ ಒಂದು ಸ್ಥಳ ಯಾವ ಸ್ಥಳ ಅಂದರೆ, ಅನೇಕ ಹೆನಗಳಿಂದ, ಅನೇಕ ಸಮಾಧಿಯಿಂದ ಕೂಡಿರ್ತಕ್ಕಂತಹ ಆ ಒಂದು ಸ್ಥಳದಿಂದ ಆತನು ಬರುವಂಥವನಾಗಿದ್ದಾನೆ. ಯಾಕೆಂದರೆ ಆತನು ಅನೇಕ ಹೆನಗಳನ್ನು ಹೂಳಲ್ಪಟ್ಟಂತಹ ಸಮಾಧಿಯಲ್ಲಿ ಅವನು ಜೀವಿಸುವಂಥವನಾಗಿದ್ದನು. ಅವನನ್ನು ಯಾವ ರೀತಿಯಲ್ಲಿ ಬಂಧಿಸಲಾಗಿತ್ತು ಎಂದರೆ, ಅನೇಕ ಸರಪಳಿಗಳಿಂದ ಅವನನ್ನು ಕಟ್ಟೆ ಹಿಡಿಯಲಾಗಿತ್ತು. ಆದರೆ ಅವನು ಆ ಸರಪಳಿಗಳನ್ನು ಸಹ ಕಿತ್ತು ಹಾಕಿ ಅದನ್ನು ತುಂಡು ತುಂಡು ಮಾಡಿಬಿಡ್ತಕ್ಕಂಥವನಾಗಿದ್ದನು. ಅವನನ್ನು ಯಾರು ಸಹ ಹತೋಟಿಗೆ ತರಲು ಸಾಧ್ಯವಿರಲಿಲ್ಲ. ಆ ರೀತಿಯಾದಂತಹ ಒಬ್ಬ ಮನುಷ್ಯನು ರಾತ್ರಿ ಹಗಲು ಅವನು ಸಮಾಧಿಯಲ್ಲಿ, ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ ಇದ್ದುಕೊಂಡು ಕೂಗಾಡುತ್ತಿದ್ದನು, ತನ್ನ ದೇಹವನ್ನೆಲ್ಲ ಕುಯ್ದುಕೊಳ್ಳುತ್ತಿದ್ದನು. ಈ ರೀತಿಯಾದಂಥ ಒಬ್ಬ ಮನುಷ್ಯನನ್ನು ಯೇಸು ಸ್ವಾಮಿ ಸಂಧಿಸುವಂಥವರಾಗಿದ್ದಾರೆ. ಇದೇ ವಿಚಾರವನ್ನು ಲೂಕನು ವಿಶೇಷವಾದ ರೀತಿಯಲ್ಲಿ ಬರೆಯುವಂತೆವನಾಗಿದ್ದಾನೆ. ಅದನ್ನು ಸಹ ನಾವು ಗಮನಿಸುವುದಾದರೆ ಲೂಕನ ಸುವಾರ್ತೆ ಪುಸ್ತಕ 8:26-27 ನಾವು ಗಮನಿಸುವುದಾದರೆ, ಅವರು ಗಲೀಲಾಯಕ್ಕೆ ಎದುರಾಗಿದ್ದ ಗದರೇನ ಸೀಮೆಗೆ ತಲುಪಿದರು. ಆತನು ದಡಕ್ಕೆ ಸೇರಿದಾಗ ಬಹುಕಾಲದಿಂದ ದೆವ್ವಗಳು ಹಿಡಿದು ಬಟ್ಟೆ ಹಾಕಿಕೊಳ್ಳದೆ ಯಾವ ಮನೆಯಲ್ಲಿ ವಾಸಿಸಿದೆಯೂ ಸಮಾಧಿಗಳಲ್ಲಿ ಇದ್ದ ಒಬ್ಬ ಮನುಷ್ಯನು ಪಟ್ಟಣದೊಳಗಿಂದ ಹೊರಗೆ ಬಂದು ಅಲ್ಲಿ ಆತನು ಸಂಧಿಸುವುದನ್ನು ನಾವು ನೋಡುವಂತೆವರಾಗಿದ್ದೇವೆ. ನಾವು ಮಾರ್ಕನ ಒಂದು ಸುವಾರ್ತೆಯಲ್ಲಿ ನೋಡಿದೆವು, ಅಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿಸದೇ ಇರುವಂಥ ವಿಚಾರವನ್ನು ಇಲ್ಲಿ ಲೂಕನು ಅದನ್ನು ಇನ್ನೂ ಸ್ವಲ್ಪ ವಿಶೇಷವಾಗಿ ತಿಳಿಸುವಂತೆವನಾಗಿದ್ದಾನೆ. ಆತನು ಬಟ್ಟೆಯನ್ನು ಧರಿಸಿಕೊಂಡಿರಲಿಲ್ಲ, ಆತನು ಸಮಾಧಿಯಲ್ಲಿ ಇದ್ದನು ಎಂಬುದಾಗಿ ಇಲ್ಲಿ ತಿಳಿಸುವಂತಾಗಿದೆ. ಶಿಷ್ಯರು ಮತ್ತು ಯೇಸು ಸ್ವಾಮಿ ಎಲ್ಲರೂ ಸಹ ದೋಣಿಯಿಂದ ಕೆಳಗೆ ಇಳಿಯುವಂತೆವರಾಗಿದ್ದಾರೆ. ಆದರೆ ಶಿಷ್ಯರು ಕ್ರಿಸ್ತನ ಜೊತೆಯಲ್ಲಿ ಇಳಿಯದೆ ಭಯದಿಂದ ಇರುವಂಥದ್ದನ್ನು ನಾವು ನೋಡುವಂತೆವರಾಗಿದ್ದೇವೆ. ಯಾಕೆಂದರೆ ಇದಕ್ಕಿಂತ ಹಿಂದೆ ನಡೆದಂತಹ ಒಂದು ಘಟನೆ ಏನು? ಮಾರ್ಕನ ಪುಸ್ತಕ 4:14 ನಾವು ಗಮನಿಸುವುದಾದರೆ, ಒಂದು ದೊಡ್ಡ ಬಿರುಗಾಳಿ ಸೈತಾನ ತೆಗೆದುಕೊಂಡು ಬರುವಂತೆವನಾಗಿದ್ದಾನೆ. ಆ ಸಮಯದಲ್ಲಿ ಈ ಶಿಷ್ಯರೆಲ್ಲೂ ಸಹ ಭಯಪಡ್ತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿ ಆ ಬಿರುಗಾಳಿಯನ್ನು ಶಾಂತ ಮಾಡುವಂಥವನಾಗಿದ್ದಾನೆ. ಇಲ್ಲಿ ಈ ದೆವ್ವಗಳನ್ನು ನೋಡಿದಂತಹ, ಈ ದೆವ್ವಗಳನ್ನು ಹಿಡಿದುಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಿದಂತಹ ಶಿಷ್ಯರು ಭಯಪಡುವಂಥವರಾಗಿದ್ದಾರೆ. ಯಾಕೆಂದರೆ ಸೈತಾನನು ಈ ಒಂದು ವ್ಯಕ್ತಿಯನ್ನು ಬದಲಾಯಿಸಲು ಹೋಗ್ತಕ್ಕಂಥವನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ತಿಳಿದಂತಹ ಸೈತಾನನು ಅವರನ್ನು ಭಯಪಡಿಸುವಂಥವನಾಗಿದ್ದಾನೆ. ಆದರೆ ಯೇಸು ಸ್ವಾಮಿ ಅದನ್ನು ಶಾಂತ ಮಾಡಿ ಈ ಮನುಷ್ಯನು ಇರುವಂತಹ ಆ ಸ್ಥಳಕ್ಕೆ ಬರುವಂಥವರಾಗಿದ್ದಾರೆ. ನಾವು ದೇವದರ್ಶನ ಗುಡಾರದಲ್ಲಿ ಮೋಶೆ ಈ ಒಂದು ದೇವದರ್ಶನ ಗುಡಾರವನ್ನು ಮೊಟ್ಟ ಮೊದಲನೇದಾಗಿ ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಸ್ಥಾಪಿಸಿದನು. ಅದೇ ರೀತಿಯಲ್ಲಿ ಈ ಮನುಷ್ಯನು ಸಹ ಇದ್ದಂತಹ ಒಂದು ಸ್ಥಳ, ನಾವು ಇರ್ತಕ್ಕಂತಹ ಒಂದು ಸ್ಥಳ ಮರುಭೂಮಿಯ ಸ್ಥಳ, ಅಂದರೆ ಪಾಪದಿಂದ, ಪಾಪದ ಜೀವಿತದಿಂದ ಕೂಡಿರುವಂತಹ ಸ್ಥಳ. ಹೇಗೆ ಮೋಶೆ ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಆ ದೇವದರ್ಶನ ಗುಡಾರವನ್ನು ಸ್ಥಾಪಿಸಿದನು, ಹಾಗೆ ನಮ್ಮ ಜೀವಿತ ಒಂದು ಅರಣ್ಯದಿಂದ, ಒಂದು ಬರಭೂಮಿಯಲ್ಲಿ, ಒಂದು ಮರುಭೂಮಿಯಲ್ಲಿ ಕೂಡಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ನಾವು ಸಹ ಇರ್ತಕ್ಕಂಥವರಾಗಿದ್ದೇವೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ ಪಾಪದಿಂದ ಕೂಡಿರುವಂತಹ ಒಂದು ಸನ್ನಿವೇಶವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇಲ್ಲೂ ಸಹ ಈ ಒಂದು ಲೀಜಿಯನ್ ಅಂತಕ್ಕಂತಹ ವ್ಯಕ್ತಿ ಅವನು ಸಮಾಧಿಗಳಲ್ಲಿ, ಗುಹೆಗಳಲ್ಲಿ ಜೀವಿಸುವವನಾಗಿದ್ದನು. ಅವನಿಗೆ ಮನೆ ಇರಲಿಲ್ಲ. ನಾವು ತಪ್ಪಿಹೋದ ಮಗನ ಒಂದು ಸಾಮ್ಯದಲ್ಲಿ ನೋಡುವಂತೆವರಾಗಿದ್ದೇವೆ. ಮಗನು ದೂರದೇಶಕ್ಕೆ ಹೋಗಿರ್ತಕ್ಕಂಥವನಾಗಿದ್ದಾನೆ. ಅವನು ದೂರದೇಶಕ್ಕೆ ಹೋಗಿರ್ತಕ್ಕಂಥ ಅನುಭವ ಯಾವ ರೀತಿಯಲ್ಲಿ ತಿಳಿಸ್ತಕ್ಕಂಥವನಾಗಿದ್ದೇನೆ ಅಂದರೆ, ನಾನು ಸತ್ತು ಹೋಗಿದ್ದೇನೆ ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಆತ್ಮಿಕವಾದ ರೀತಿಯಲ್ಲಿ ಸತ್ತು ಹೋದಂತಹ ಅನುಭವ ಈ ಲೀಜಿಯನ್ನ ಅನುಭವವಾಗಿತ್ತು. ಸಂಪೂರ್ಣವಾಗಿ ಅವನು ದೆವ್ವಗಳಿಂದ ಬಂಧಿಸಲ್ಪಟ್ಟು ಅವನ ಜೀವಿತ ಆತ್ಮಿಕವಾಗಿ ಸತ್ತು ಹೋದಂತಹ ಜೀವಿತ. ಒಬ್ಬ ವ್ಯಕ್ತಿ ದೇವರನ್ನ ಬಿಟ್ಟು ಹೋದಾಗ ಅವನು ಆತ್ಮಿಕವಾಗಿ ಸತ್ತು ಹೋಗಿರ್ತಕ್ಕಂಥವನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು ನೆನೆಸ್ತಕ್ಕಂಥವರಾಗಿದ್ದೇವೆ, ನಾವು ಸಭೆಗೆ ಹೋಗ್ತಕ್ಕಂಥವರಾಗಿದ್ದೇವೆ, ಕಾಣಿಕೆಯನ್ನು ನೀಡ್ತಕ್ಕಂಥವರಾಗಿದ್ದೇವೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಇಲ್ಲ ಅಂದರೆ ನಾವು ಸಹ ಆತ್ಮಿಕ ರೀತಿಯಲ್ಲಿ ಸತ್ತು ಹೋದದಕ್ಕೆ ಸಮಾನ. ಹೌದು ಪ್ರಿಯ ಕೇಳುಗರೆ, ಈ ಒಬ್ಬ ವ್ಯಕ್ತಿ ಅನೇಕ ದೆವ್ವಗಳಿಂದ ಹಿಡಿದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಅನೇಕ ಸರಪಳಿಗಳಿಂದ ಅವನನ್ನು ಬಂಧಿಸಲಾಗುತ್ತಿತ್ತು, ಆದರೂ ಸಹ ಆ ಸರಪಳಿಯನ್ನು ಅವನು ಕಿತ್ತು ಹಾಕಿಕೊಳ್ಳುತ್ತಿದ್ದ ವ್ಯಕ್ತಿಯಾಗಿದ್ದನು. ನಾವು ಸಹ ಅನೇಕ ಸಂದರ್ಭದಲ್ಲಿ ಹೌದು ನಾನು ಪ್ರತಿನಿತ್ಯ ಸತ್ಯವೇದವನ್ನು ಓದಬೇಕು, ಪ್ರಾರ್ಥನೆ ಮಾಡಬೇಕು, ಅಥವಾ ವರ್ಷಕ್ಕೆ ಒಂದಾವರ್ತಿ ಅನೇಕ ರೀತಿಯಲ್ಲಿ ನಾವು ವಾಗ್ದಾನಗಳನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದೇನೆ, ಈ ವರ್ಷ ಈ ರೀತಿಯಾಗಿ ಮಾಡಬೇಕು, ಈ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ. ಆದರೆ ನಾವು ಸಭೆಯಿಂದ ಹೊರಗೆ ಬಂದಾಗ ಹೇಗೆ ಆ ಒಂದು ಲೀಜಿಯನ್ ಸರಪಳಿಗಳನ್ನು ತುಂಡು ತುಂಡು ಮಾಡಿಕೊಳ್ಳುತ್ತಿದ್ದನೋ ಅದೇ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ವಾಗ್ದಾನಗಳನ್ನು ಅನೇಕ ಸಂದರ್ಭದಲ್ಲಿ ಮೀರಿ ನಡೆಯುವಂಥವರಾಗಿದ್ದೇವೆ. ಕರ್ತನ ರಾತ್ರಿ ಭೋಜನ ವಾರದಿಂದ ವಾರಕ್ಕೆ ಸಭೆಗೆ ಹೋಗ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ಮಾಡಿಕೊಂಡಿರ್ತಕ್ಕಂಥ ವಾಗ್ದಾನಗಳನ್ನು ನೆರವೇರಿಸಲು ನಾವು ವಿಫಲರಾಗ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಒಬ್ಬ ವ್ಯಕ್ತಿ ಈ ಲೀಜಿಯನ್ನು ನಾವು ಮೊದಲನೇದಾಗಿ ಕ್ರಿಸ್ತನು ಸಂಧಿಸುವಂತೆವನಾಗಿದ್ದಾನೆ. ಕ್ರಿಸ್ತನು ಸಂಧಿಸಿದಂತಹ ಆ ಒಂದು ಸಂದರ್ಭವನ್ನು ನಾವು ದೇವದರ್ಶನ ಗುಡಾರಕ್ಕೆ ಹೋಲಿಕೆ ಮಾಡಿದರೆ, ಒಬ್ಬ ಪಾಪಿ ತನ್ನ ಪಾಪಗಳಿಗೋಸ್ಕರ ಬಲಿಯನ್ನು ಸಲ್ಲಿಸಲು ಒಂದು ಕುರಿಮರಿಯನ್ನು ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದನು. ಊರಿನಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಸಹ ಅವನು ಕುರಿಗಳನ್ನು ಹಿಡಿದುಕೊಂಡು ಬರಬೇಕಾದ್ರೆ ಇವನೊಬ್ಬ ದೊಡ್ಡ ಪಾಪಿ ಎಂಬುದಾಗಿ ನೆನೆಸುವಂಥವರಾಗಿದ್ದರು. ಆದರೆ ಯಾರು ಅವನನ್ನು ಸ್ವಾಗತಿಸತಕ್ಕಂಥವರಾಗಿದ್ದರು ಅಂದರೆ ಆ ಒಬ್ಬ ವ್ಯಕ್ತಿ ಯಾಜಕ. ಯಾಜಕ ದೇವದರ್ಶನ ಗುಡಾರದ ಬಾಗಿಲಲ್ಲಿ ನಿಂತು ಪಾಪಿಗಳನ್ನು ಒಳಗೆ ಸ್ವಾಗತಿಸುವಂತೆವನಾಗಿದ್ದನು. ಒಂದು ವೇಳೆ ಯಾಜಕ ದೇವದರ್ಶನ ಗುಡಾರದಲ್ಲಿ ಸ್ವಾಗತಿಸಲಿಲ್ಲ ಅಂದರೆ ಅವನು ತನ್ನ ಪಾಪಗಳನ್ನು ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಕ್ರಿಸ್ತನು ಈ ಒಬ್ಬ ಲೀಜಿಯನನ್ನು, ದೆವ್ವಗಳನ್ನು ಹಿಡಿದಂತಹ ದಂಡು ಅಂತಕ್ಕಂತಹ ಮನುಷ್ಯನನ್ನು ಯೇಸು ಸ್ವಾಮಿ ನೋಡಿ ಮೊಟ್ಟ ಮೊದಲನೇದಾಗಿ ಅವನನ್ನು ಸಂಧಿಸ್ತಕ್ಕಂಥವರಾಗಿದ್ದಾರೆ, ಅವನನ್ನು ಭೇಟಿಯಾಗಿ ಅವನನ್ನು ಮಾತನಾಡಿಸ್ತಕ್ಕಂಥವರಾಗಿದ್ದಾರೆ. ಯಾವ ಒಬ್ಬ ವ್ಯಕ್ತಿ ಯೇಸುವನ್ನು ಆಲಯಕ್ಕೆ ಬಂದು ಸಂಧಿಸುವುದಿಲ್ಲವೋ, ಭೇಟಿ ಆಗುವುದಿಲ್ಲವೋ, ಆ ವ್ಯಕ್ತಿಯ ಜೀವಿತ ಆತ್ಮಿಕವಾಗಿ ಸತ್ತಂಥ ಜೀವಿತವಾಗಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಯಾಜಕ ಒಬ್ಬ ವ್ಯಕ್ತಿ ಕುರಿಯನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅವನು ಸ್ವಾಗತಿಸಿ ಅವನನ್ನು ಯಜ್ಞವೇದಿಯ ಬಳಿಗೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ನಾವು ಪರ್ಣಶಾಲೆಯಲ್ಲಿ ಮೊದಲನೇದಾಗಿ ನೋಡ್ತಕ್ಕಂಥ ವಸ್ತು ಯಾವುದೆಂದರೆ ಯಜ್ಞವೇದಿ. ಮಾರ್ಕನು ಬರೆದ ಸುವಾರ್ತೆ ಪುಸ್ತಕ 5:8 ವಚನವನ್ನು ನಾವು ಓದುವುದಾದರೆ, ಆತನು ಅವನಿಗೆ, ಅಶುದ್ಧ ಆತ್ಮವೇ, ಆ ಮನುಷ್ಯನೊಳಗಿಂದ ಹೊರಗೆ ಬಾ ಎಂದು ಹೇಳಿದನು. ಅವನ ದೇಹದಲ್ಲಿ ಅಶುದ್ಧ ಆತ್ಮ ತುಂಬಿಕೊಂಡಿತ್ತು. ಯೇಸು ಸ್ವಾಮಿ ಹೇಳ್ತಕ್ಕಂಥವರಾಗಿದ್ದಾರೆ, ಆ ಮನುಷ್ಯನಿಂದ ಅಶುದ್ಧ ಆತ್ಮವನ್ನು ಹೊರಗೆ ಬರುವಾಗ ಅಪ್ಪಣೆ ಇರ್ತಕ್ಕಂಥವರಾಗಿದ್ದಾರೆ, ಅವನು ಹೊಸ ಅನುಭವವನ್ನು ಪಡೆದುಕೊಳ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ಪರ್ಣಶಾಲೆಯಲ್ಲಿ ಕುರಿಮರಿ ಮರಣವನ್ನು ಹೊಂದತಕ್ಕಂಥದ್ದಾಗಿತ್ತು. ಲೀಜಿಯನ್ ಸಹ ಪಾಪದ ಪಾಲಿಗೆ ಸತ್ತನು, ಅಂದರೆ ಅವನು ಮರಣದ ಅನುಭವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಮರಣದ ಅನುಭವವನ್ನು ದೀಕ್ಷಾ ಸ್ನಾನಕ್ಕೆ ಹೋಲಿಸಿ ನೋಡ್ತಕ್ಕಂಥವರಾಗಿದ್ದೇವೆ. ಯಜ್ಞವೇದಿಯಿಂದ ಮುಂದೆ ಹೋದಾಗ ಅದು ಗಂಗಾಳ ಇತ್ತು. ಈ ಗಂಗಾಳ ದೀಕ್ಷಾ ಸ್ನಾನದ ಅನುಭವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಪಾಪದ ಪಾಲಿಗೆ ಸತ್ತು ಜೀವದ ಪಾಲಿಗೆ ಹೊಸದಾಗಿ ಹುಟ್ಟುವಂತಹ ಅನುಭವ, ಹೊಸತನವನ್ನು ಧರಿಸಿಕೊಳ್ತಕ್ಕಂತಹ ಒಂದು ಅನುಭವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೀಗೆ ಈ ಲೇಜಿಯನಿಗೆ ಎರಡು ರೀತಿಯ ಅನುಭವ. ಅವನು ಪಾಪದ ಪಾಲಿಗೆ ಸಾಯ್ತಕ್ಕಂತಹ, ಕುರಿ ಸಾಯ್ತಕ್ಕಂಥ ರೀತಿಯಲ್ಲಿ ಪಾಪದ ಪಾಲಿಗೆ ಸತ್ತನು. ನಂತರ ಗಂಗಾಳದಲ್ಲಿ ಹೋಗಿ ಆತನು ಶುದ್ಧ ಮಾಡಿಕೊಳ್ತಕ್ಕಂತಹ ಅನುಭವ, ದೀಕ್ಷಾ ಸ್ನಾನದ ಅನುಭವ, ಪಾಪದ ಪಾಲಿಗೆ ಸತ್ತು ಅವನು ಹೊಸತನವನ್ನು ಪಡೆದುಕೊಳ್ತಕ್ಕಂಥನಾಗಿದ್ದಾನೆ, ಅವನು ಪರಿಶುದ್ಧನಾಗ್ತಕ್ಕಂಥನಾಗಿದ್ದಾನೆ. ಇದು ಹೊರಗಿನ ಯಜ್ಞವೇದಿ ಮತ್ತು ಗಂಗಾಳ ಹೊರಾಂಗಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನಂತರ ಈ ಎರಡು ಅನುಭವವನ್ನು ಪಡೆದಂತಹ ವ್ಯಕ್ತಿ ಅವನು ಪರಿಶುದ್ಧ ಸ್ಥಳಕ್ಕೆ ಹೋಗ್ತಕ್ಕಂಥನಾಗಿದ್ದಾನೆ. ಈ ಪರಿಶುದ್ಧ ಸ್ಥಳದ ಅನುಭವವನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ತಕ್ಕಂಥವನಾಗಿದ್ದಾನೆ ಅಂದರೆ, ಈ ಪರಿಶುದ್ಧ ಸ್ಥಳದಲ್ಲಿ ಮೂರು ವಸ್ತುಗಳಿದ್ದವು, ಒಂದು ರೊಟ್ಟಿ ಮತ್ತು ದೀಪಸ್ತಂಭ, ಧೂಪವೇದಿ, ಈ ಮೂರು ವಸ್ತುಗಳು ಸಹ ಇದ್ದವು. ಅವನಿಗೆ ರೊಟ್ಟಿ ತಿನ್ನುವಂತಹ ಅನುಭವ ಇಲೀಜಿಯನಿಗೆ ಬಂತ ಎಂಬುದಾಗಿ ನಾವು ಗಮನಿಸುವುದಾದರೆ, ಹೌದು ಪ್ರಿಯ ಕೇಳುಗರೆ, ಈ ಅನುಭವವನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆ ಪುಸ್ತಕ 8:35 ವಚನವನ್ನು ನಾವು ನೋಡುವುದಾದರೆ, ಆಗ ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕಾಗಿ ಹೊರಟು ಹೋಗಿ ಯೇಸುವಿನ ಬಳಿಗೆ ಬಂದು ದೆವ್ವಗಳನ್ನು ಬಿಟ್ಟು ಬಿಟ್ಟು ಹೋಗಿದ್ದ ಆ ಮನುಷ್ಯನು ಬಟ್ಟೆಯನ್ನು ಧರಿಸಿಕೊಂಡು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಅದನ್ನು ಅವರು ಕಂಡರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಜನರು ಯಾಕೆ ಅವನನ್ನು ನೋಡಿ ಭಯಪಡ್ತಕ್ಕಂಥವರಾಗಿದ್ದರು? ಯಾಕೆಂದರೆ ಅವನು ದೆವ್ವಗಳಿಂದ ಹಿಡಿದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಆದರೆ ಈಗ ಅವನು ಮೊದಲನೇ ಅನುಭವ ಎಲ್ಲ ಬದಲಾವಣೆ ಹೊಂದಿ ಬಟ್ಟೆಯನ್ನು ಧರಿಸಿಕೊಂಡಿದ್ದಾನೆ, ದೆವ್ವಗಳು ಬಿಟ್ಟು ಹೋಗಿದೆ, ಅವನು ಕೂಗಾಡ್ತಾ ಇಲ್ಲ, ಆತನು ಸ್ವಸ್ಥ ಬುದ್ಧಿ ಉಳ್ಳವನಾಗಿದ್ದಾನೆ. ಜನರು ಒಂದು ಕಾಲದಲ್ಲಿ ಭಯಪಡ್ತಕ್ಕಂಥವರಾಗಿದ್ದರು, ಆದರೆ ಈಗ ಅವನು ಕ್ರಿಸ್ತನ ಪಾದದ ಬಳಿಯಲ್ಲಿ ಮನ ತಿರುಗಿ ಅವನೇನು ಮಾಡ್ತಕ್ಕಂಥನಾಗಿದ್ದಾನೆ ಅಂತಂದರೆ, ದೇವರ ವಾಕ್ಯವನ್ನು ಕೇಳುವಂಥವನಾಗಿದ್ದಾನೆ, ದೇವರ ಜೊತೆಯಲ್ಲಿ ಮಾತನಾಡ್ತಕ್ಕಂಥನಾಗಿದ್ದಾನೆ, ಕ್ರಿಸ್ತನ ಬಳಿಯಲ್ಲಿ ಕುಳಿತಿರ್ತಕ್ಕಂಥನಾಗಿದ್ದಾನೆ. ಇವನೊಬ್ಬ ಲೀಜಿಯನ್, ದೇವರ ದಂಡು ಇವನನ್ನು ತುಂಬಿಕೊಂಡಿತ್ತು, ದೆವ್ವಗಳು ಹಿಡಿದುಕೊಂಡಿತ್ತು ಎಂಬುದಾಗಿ ಅವನು ಭಯಪಡ್ತಕ್ಕಂಥವರಾಗಿದ್ದರು. ಆದರೆ ಈಗ ಕ್ರಿಸ್ತನ ಬಳಿಯಲ್ಲಿ ಸ್ವಸ್ಥ ಬುದ್ಧಿ ಉಳ್ಳವನಾಗಿ ಬಟ್ಟೆಯನ್ನು ಧರಿಸಿಕೊಂಡು ಆತನು ದೇವರ ವಾಕ್ಯವನ್ನು ಕೇಳುವಂಥವನಾಗಿದ್ದಾನೆ. ರೊಟ್ಟಿ ತಿನ್ನುವಂತಹ ಅನುಭವ ದೇವರ ವಾಕ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇದೇ ನಿಜವಾದ ಕ್ರೈಸ್ತಿಯ ಜೀವಿತದ ಅನುಭವ. ಯಾಕೆಂದರೆ ಒಬ್ಬ ವ್ಯಕ್ತಿ ಬದಲಾವಣೆ ಹೊಂದಿ ಮನ ತಿರುಗಿ ತನ್ನನ್ನು ತಾನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟ ನಂತರ ಅವನು ಪ್ರತಿನಿತ್ಯವೂ ಕ್ರಿಸ್ತನ ಪಾದದ ಬಳಿಗೆ ಬಂದು ದೇವರ ವಾಕ್ಯವನ್ನು ಕೇಳುವಂತಹ ಅನುಭವವನ್ನು ಹೊಂದಬೇಕು, ರೊಟ್ಟಿ ತಿನ್ನುವಂತಹ ಅನುಭವ. ನಂತರ ದೀಪಸ್ತಂಭ, ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂದರೆ, ಮತ್ತಾಯನು ಬರೆದ ಸುವಾರ್ತೆಯ ಪುಸ್ತಕದಲ್ಲಿ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಪ್ರಪಂಚ ಕತ್ತಲಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಒಂದು ಪ್ರಪಂಚ, ಈ ಲೀಜಿಯನ ಜೀವಿತ ಕತ್ತಲಲ್ಲಿ ತುಂಬಿಕೊಂಡಿದ್ದಂತಹ ಒಂದು ಜೀವಿತವಾಗಿತ್ತು. ಆದರೆ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀಯೇ ಎಂಬುದಾಗಿ. ಈ ಅನುಭವ ಈ ವ್ಯಕ್ತಿಗೆ ಹೇಗೆ ಬಂತು ಎಂಬುದಾಗಿ ನಾವು ನೋಡಬೇಕಾದರೆ ಲೂಕನು ಬರೆದ ಸುವಾರ್ತೆ ಪುಸ್ತಕ 8:34 ವಚನದಲ್ಲಿ ನಾವು ನೋಡಬೇಕಾದರೆ, ಹಂದಿಗಳನ್ನು ಮೇಯಿಸುತ್ತಿದ್ದವರು ಸಂಭವಿಸಿದ್ದನ್ನು ನೋಡಿ ಓಡಿ ಹೋಗಿ ಪಟ್ಟಣದಲ್ಲಿಯೂ ಸೀಮೆಯಲ್ಲಿಯೂ ಅದನ್ನು ತಿಳಿಸಿದರು. ಯಾರು ಈ ಲೀಜಿಯನ್ ಬಗ್ಗೆ ಸಾಕ್ಷಿಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಅಂದರೆ, ಹಂದಿ ಮೇಯಿಸುವಂಥವರು ಲೀಜಿಯನನ್ನು ಬದಲಾವಣೆ ಆಗಿರ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ನಾವು ನೋಡ್ತಕ್ಕಂಥವರಾಗಿದ್ದೇವೆ ಲೂಕನು ಬರೆದಂಥ ಪುಸ್ತಕ 8:36 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದನ್ನು ನೋಡಿದವರು ಸಹ ಯಾವ ರೀತಿಯಲ್ಲಿ ದೆವ್ವಗಳಿಂದ ಹಿಡಿದವನು ಸ್ವಸ್ಥನಾಗಿ ಬಿಟ್ಟನೆ ಎಂಬುದಾಗಿ ಅವರಿಗೆ ತಿಳಿತಕ್ಕಂಥದ್ದಾಗಿದೆ. ನಂತರ 39 ವಚನದಲ್ಲಿ ನಾವು ನೋಡುವುದಾದರೆ, ನೀನು ನಿನ್ನ ಸ್ವಂತ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತಹ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದನ್ನು ತೋರಿಸು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಇಲ್ಲಿ ಮೂರು ರೀತಿಯ ತಂಡಗಳು ನೋಡಿದಂಥ ವಿಚಾರವನ್ನು ಸೇವೆ ಮಾಡ್ತಕ್ಕಂಥ ಸಾಕ್ಷೀಕರಿಸಲು ಓಡ್ತಕ್ಕಂಥವರಾಗಿದ್ದಾರೆ. ಈ ಮೂರು ತಂಡಗಳಲ್ಲಿ ದೇವರು ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥವರಾಗಿದ್ದಾರೆ. ಮೊದಲನೇದಾಗಿ ನಾವು ನೋಡ್ತಕ್ಕಂಥವರಾಗಿದ್ದು, ಯೇಸು ಸ್ವಾಮಿ ಬಂದು ಲೀಜಿಯನ್ ಸ್ವಸ್ಥ ಮಾಡಿದರು. ಅವನಲ್ಲಿದ್ದಂತಹ ಒಂದು ದೆವ್ವಗಳನ್ನು ಹಂದಿಯ ಬಳಿಗೆ ಕಳಿಸಿ ಹಂದಿಗಳೆಲ್ಲ ಸತ್ತು ಹೋಯಿತು ಎಂದು ಒಂದು ತಂಡ ಹೇಳಿತು. ಎರಡನೇ ತಂಡದವರು, ನಾವು ಲೀಜಿಯನ್ನು ನೋಡಿದೆವು, ಅವನು ಈಗ ಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಹೇಳಿದರು. ಮೂರನೇ ಅವರು ಲೀಜಿಯನ್ ತನ್ನ ಅನುಭವವನ್ನು ಹೇಳುವವರಾಗಿದ್ದಾರೆ. ನಾವು ಕ್ರಿಸ್ತನ ಸೇವೆಯಲ್ಲಿ ಯಾವ ರೀತಿ ದೀಪಸ್ತಂಭವಾಗಿದ್ದೇವೆ, ನಮ್ಮ ಜೀವಿತ ಯಾವ ರೀತಿಯಲ್ಲಿ ಇದೆ ಅನ್ನುವುದನ್ನು ಈ ಒಂದು ಮೂರು ವಿಚಾರದಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲಿ ಮೂರು ರೀತಿಯಲ್ಲಿ ಹೋಗಿ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ನಂತರ ನಾವು ನೋಡ್ತಕ್ಕಂಥದ್ದು ಧೂಪವೇದಿಯಲ್ಲಿ ಏನಿತ್ತು, ಅದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ದಾವಿದನು ಹೇಳುವಂಥವನಾಗಿದ್ದಾನೆ 141 ಕೀರ್ತನೆ 1-2 ತನಕ ನಾವು ಓದುವುದಾದರೆ, ಇಲ್ಲಿ ಧೂಪ ಪ್ರಾರ್ಥನೆಗೆ ಹೋಲಿಕೆ ಮಾಡಿರುವುದನ್ನು ಅವನು ನಾವು ನೋಡುವಂಥವರಾಗಿದ್ದೇವೆ. ಈ ಮೂರು ತಂಡಗಳು, ಅಲ್ಲಿ ಹೋದಂತಹ ಮೂರು ತಂಡಗಳು ಸುವಾರ್ತೆ ಸಾರಿದ ರೀತಿಯಲ್ಲಿಯೇ ಮೂರು ಪ್ರಾರ್ಥನೆಗಳನ್ನು ಲೀಜಿಯನ್ ಅನುಭವದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವುದಾದರೆ ಲೂಕನು ಬರೆದ ಪುಸ್ತಕ 8:30-31 ತನಕ ನಾವು ಓದುವುದಾದರೆ, ಇಲ್ಲಿ ದೆವ್ವಗಳು ಆತನನ್ನು ಬೇಡಿಕೊಂಡವು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಏನನ್ನು ಬೇಡಿಕೊಂಡವು, ನಮ್ಮ ಅವು ಬೇಡಿಕೊಂಡಂಥ ವಿಚಾರ ಏನೆಂದರೆ, ಅವು ತಮ್ಮನ್ನು ಹೊರಗೆ ಅಗಾಧಕ್ಕೆ ಹೋಗುವಂತೆ ಅಪ್ಪಣೆ ಕೊಡಬಾರದೆಂದು ಆತನನ್ನು ಬೇಡಿಕೊಂಡವು. ಇಲ್ಲಿ ಯಾರ ಬೇಡಿಕೆಯನ್ನು ದೇವರು ಕೇಳುವಂಥವರಾಗಿದ್ದಾರೆ? ಸೈತಾನನ ಬೇಡಿಕೆಯನ್ನು ದೇವರು ಕೇಳುವಂಥವರಾಗಿದ್ದಾರೆ. ಅಗಾಧಕ್ಕೆ ಎಂದರೆ ನಮ್ಮನ್ನು ಪಾತಾಳಕ್ಕೆ ತಳ್ಳಬೇಡ, ಅದಕ್ಕೆ ಬದಲಾಗಿ ಹಂದಿಗಳಿಗೆ ಹೋಗುವಂತೆ ನಮಗೆ ಅಪ್ಪಣೆ ಕೊಡು ಎಂಬುದಾಗಿ ಬೇಡಿಕೊಳ್ಳುವಂಥವರಾಗಿದ್ದಾರೆ. ದೇವರು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಲೂಕನು ಬರೆದ ಅದೇ ಸುವಾರ್ತೆ ಪುಸ್ತಕ 8:37 ವಚನದಲ್ಲಿ, ಆಗ ಗದರೇನ್ಯ ಸೀಮೆಯ ಸುತ್ತಮುತ್ತಲಿನ ಸಮೂಹದವರೆಲ್ಲರೂ ಬಹಳ ಭಯ ಹಿಡಿದವರಾಗಿ ಆತನು ತಮ್ಮ ಬಳಿಗೆ ಹೊರಟು ಹೋಗಬೇಕೆಂದು ಆತನನ್ನು ಬೇಡಿಕೊಂಡರು. ನಡೆದಂಥ ಒಂದು ಘಟನೆಯನ್ನು ನೋಡಿದಂತಹ ಅಲ್ಲಿರ್ತಕ್ಕಂಥ ಅನೇಕ ಜನರು ಸೈತಾನನು ಅವರ ಹಿಂದೆ ಪ್ರೇರೇಪಿಸಿ ಯೇಸು ಸ್ವಾಮಿ ಲೋಕದಲ್ಲಿದ್ದರೆ ಈ ಒಂದು ಪಟ್ಟಣವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ಅರಿತುಕೊಂಡಂತಹ ಸೈತಾನನು ಆ ಜನಗಳ ಹಿಂದೆ ನಿಂತು ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಏನು, ಆ ಜನಗಳಿಗೆ ಭಯವನ್ನು ಹುಟ್ಟಿಸಿ ಯೇಸು ಸ್ವಾಮಿ ಇಲ್ಲಿರಬಾರದು ಎಂಬುದಾಗಿ ಹೇಳಿ ಆತನನ್ನು ಹೊರಗಾಗ್ತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿ ಲೋಕಕ್ಕೆ ಪಾಪಿಗಳನ್ನು ರಕ್ಷಿಸಲು ಬಂದನು, ಆದರೆ ನಾವು ಆತನನ್ನು ಸಿಲುಬಿಗೆ ಹಾಕುವುದರ ಮೂಲಕವಾಗಿ ಈ ಲೋಕದಿಂದ ಕಳಿಸಿಬಿಟ್ಟೆವು. ಕ್ರಿಸ್ತನು ಅವರ ಪ್ರಾರ್ಥನೆಯನ್ನು ಕೇಳಿ ಅಲ್ಲಿಂದ ಹೊರಟು ಹೋಗ್ತಕ್ಕಂಥರಾಗಿದ್ದಾರೆ. ನಂತರ 38 ವಚನದಲ್ಲಿ ಮತ್ತೊಂದು ಪ್ರಾರ್ಥನೆ, ಪ್ರತಿಯೊಬ್ಬ ಮನ ತಿರುಗುವಂತಹ ಪಾಪಿಯು ಪ್ರತಿನಿತ್ಯವೂ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಆಗ ದೆವ್ವಗಳು ಬಿಟ್ಟು ಹೋಗಿದ್ದ ಮನುಷ್ಯನು ತಾನು ಆತನ ಜೊತೆಯಲ್ಲಿ ಇರುವೆನೆಂದು ಆತನನ್ನು ಬೇಡಿಕೊಂಡನು. ಇದು ಲೀಜಿಯನ್ನ ಒಂದು ಪ್ರಾರ್ಥನೆಯಾಗಿತ್ತು. ಆತನ ಪ್ರಾರ್ಥನೆ ಏನೆಂದರೆ, ಸ್ವಾಮಿ ನಿನ್ನ ಜೊತೆಯಲ್ಲಿ ನಾನು ಇರಬೇಕು. ಅವನು ಆಶೀರ್ವಾದ ಕೇಳಲಿಲ್ಲ ಅಥವಾ ಬೇರೆ ಯಾವುದೋ ಒಂದು ವಸ್ತುವನ್ನು ಕೇಳಲಿಲ್ಲ, ಏನನ್ನು ಕೇಳಲಿಲ್ಲ. ಅವನು ಬದಲಾವಣೆ ಹೊಂದಿದಂಥ ವ್ಯಕ್ತಿ ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ಸ್ವಾಮಿ ನಾನು ನಿನ್ನ ಸಂಗಡ ಇರಬೇಕು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಸೊ ಈ ರೀತಿಯಾದಂಥ ಪ್ರಾರ್ಥನೆಯನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥವರಾಗಿರಬೇಕು. ಅನೇಕ ಸಂದರ್ಭದಲ್ಲಿ ನಾವು ಕ್ರಿಸ್ತನ ಬಳಿಯಲ್ಲಿ ಇರುವಂತಹ ಜೀವಿತವನ್ನು ನಾವು ಕೇಳದೆ ಈ ಲೋಕದ ಆಸಪಾಸಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಲೀಜಿಯನ್ ನಾನು ಕ್ರಿಸ್ತನ ಜೊತೆಯಲ್ಲಿ ಇರಬೇಕು ನಿನ್ನ ಜೊತೆಯಲ್ಲಿ ಎಂಬುದಾಗಿ ಹೇಳಿದನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಕ್ಕಂಥವರಾಗಿದ್ದಾರೆ, ನೀನು ನಿನ್ನ ಸ್ವಂತ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂಥ ಮಹತ್ತಾದವುಗಳನ್ನು ಮಾಡಿದ್ದಾನೆ ಎಂಬುದನ್ನು ತೋರಿಸು ಅಂದನು. ಅವನು ತನ್ನ ಮಾರ್ಗವಾಗಿ ಹೊರಟು ಯೇಸು ತನಗೆ ಎಂಥ ದೊಡ್ಡ ಕಾರ್ಯಗಳನ್ನು ಮಾಡಿದ್ದನೆಂದು ಪಟ್ಟಣಗಳಲ್ಲೆಲ್ಲ ಪ್ರಚುರಪಡಿಸಿದನು. ಸುತ್ತಮುತ್ತಲಿರತಕ್ಕಂಥ 10 ಪಟ್ಟಣಗಳಿಗೂ ಸಹ ಅವನು ಪ್ರಚುರಪಡಿಸಿದನು. ಮುಂದಿನ ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು ಮಹಾಪರಿಶುದ್ಧ ಸ್ಥಳ. ಮಹಾಪರಿಶುದ್ಧ ಸ್ಥಳದಲ್ಲಿ ವರ್ಷಕ್ಕೆ ಒಂದಾವರ್ತಿ ಮಹಾಯಾಜಕನು ಒಳಗೆ ಹೋಗಿ ಜನರು ಎಲ್ಲರಿಗೋಸ್ಕರ ಆ ಒಂದು ಪ್ರಾಯಶ್ಚಿತ್ತ ಮಾಡ್ತಕ್ಕಂಥನಾಗಿದ್ದನು. ಅದು ನ್ಯಾಯ ತೀರ್ಪಿನ ದಿನವಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಸಹ ಲೂಕನು ಬರೆದ ಪುಸ್ತಕ 8:40 ವಚನದಲ್ಲಿ ಯೇಸು ಸ್ವಾಮಿ ಹಿಂತಿರುಗಿ ಬರುವಂತವನಾಗಿದ್ದಾನೆ. ಈಗ ಪರಲೋಕದಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯಸ್ಥಿಕನಾಗಿದ್ದು ನಾವು ಸಹ ಈ ಮಹಾದೋಷ ಪರಿಹಾರಕದ ದಿನದಲ್ಲಿ ಇರ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನು ಮೊದಲನೆಯ ಬರೋಣದಕ್ಕೆ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗೋಸ್ಕರ ಮರಣವನ್ನು ಹೊಂದಿದನು. ಈಗ ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥನಾಗಿದ್ದಾನೆ. ಆತನು 2ನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥನಾಗಿದ್ದಾನೆ. ನಾವು ಸಹ ಈ ಲೋಕದಲ್ಲಿ ಈ ಒಂದು ನ್ಯಾಯ ವಿಚಾರಣೆ ದಿನದಲ್ಲಿದ್ದೇವೆ. ಈಗ ಲೀಜಿಯನ್ ತನ್ನ ಜೀವಿತ ದೇವದರ್ಶನ ಗುಡಾರವಾಗಿ ಬದಲಾಯಿಸಿಕೊಂಡು ಆಲಯವಾಗಿ ಬದಲಾಯಿಸಿಕೊಂಡು ಸುವಾರ್ತೆ ಸೇವೆಯನ್ನು ಮಾಡ್ತಕ್ಕಂಥನಾಗಿದ್ದಾನೆ. ನಾವು ಸಹ ಪಾಪಿಗಳಾಗಿದ್ದು ಲೀಜಿಯನ್ ರೀತಿಯಲ್ಲಿ ಮನ ತಿರುಗಿ ಕ್ರಿಸ್ತನ ಬಳಿಯಲ್ಲಿ ಕುಳಿತು ಎಲ್ಲ ವಿಚಾರವನ್ನು ಕಲಿತುಕೊಂಡು ಆತನ 2ನೇ ಬರೋಣಕ್ಕೆ ಸಿದ್ಧರಾಗ್ತಕ್ಕಂಥ ಜನಗಳು ನಾವು ಆಲಯವಾಗಿ ಬದಲಾವಣೆ ಹೊಂದಬೇಕೆಂಬುದಾಗಿ ದೇವರು ಬಯಸ್ತಕ್ಕಂಥರಾಗಿದ್ದಾರೆ. ನೀವು ಆಲಯವಾಗಿ ಬದಲಾವಣೆ ಹೊಂದಬೇಕೆಂಬುದಾಗಿ ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನಾವು ಈ ಲೀಜಿಯನ್ ಮೂಲಕವಾಗಿ ಆ ಆಲಯದ ಅನುಭವವನ್ನು ನಾವು ಅರ್ಥ ಮಾಡಿಕೊಂಡೆವು. ಹೌದು ದೇವ, ನಮ್ಮನ್ನು ನಾವು ಬದಲಾಯಿಸು ಆಲಯ ರೀತಿಯಲ್ಲಿ. ಆ ನಿಮಿತ್ತವಾಗಿ ನಾವು ಸಹ ನಿನ್ನ ಬರುಣದಲ್ಲಿ ಆ ನ್ಯಾಯ ವಿಚಾರಣೆ ದಿನದಲ್ಲಿ ನಿನ್ನ ಮುಂಭಾಗದಲ್ಲಿ ನಿನ್ನ ಸೇವಕರಾಗಿ ಕುಳಿತುಕೊಂಡು ಸ್ವಾಮಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಜೀವಿಸುವಾಗೆ ನಮ್ಮನ್ನು ಬದಲಾಯಿಸು, ಆಶೀರ್ವದಿಸು. ನಾವು ಮನ ತಿರುಗಿ ಜೀವಿಸಲು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231ಗೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asudadventist.org kannada@asudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.